ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ 5ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಭಾಗದ 3ನೇ ಪತ್ರಿಕೆಯ 3ನೇ ಘಟಕವನ್ನು ಪಾಠ ಮಾಡುವವರು ಉಪನ್ಯಾಸಕರಾದ ನರೇಂದ್ರ ಬಾಬು. ಈಗ ಕೇಳೋಣ 2ನೇ ಸಂಚಿಕೆ.
ಆತ್ಮೀಯ ವಿದ್ಯಾರ್ಥಿಗಳೇ, ಬಾನುಲಿ ಪಠ್ಯಬೋಧನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ರಾಜ್ಯಶಾಸ್ತ್ರ ವಿಷಯದ ಮುಂದುವರೆದ ಭಾಗವಾಗಿ ನಗರ ಸ್ಥಳೀಯ ಸರ್ಕಾರಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತಹ ವಿಧಗಳು ಯಾವುವು ಎಂಬುವಂತಹ ಒಂದು ಪರಿಕಲ್ಪನೆಯನ್ನು ಈ ಅವಧಿಯಲ್ಲಿ ತಿಳಿಯುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ನಮಗೆ ಈಗಾಗಲೇ ತಿಳ್ಕೊಂಡಿರೋ ಹಾಗೆ ಗ್ರಾಮೀಣ ಸ್ಥಳೀಯ ಸರ್ಕಾರಗಳಲ್ಲಿ ಪ್ರಮುಖವಾಗಿ 3 ವಿಧಗಳನ್ನು ನಾವು ಗಮನಿಸಬಹುದು. ಹಾಗೆ ನಗರ ಸ್ಥಳೀಯ ಸರ್ಕಾರದ ಹಂತಗಳಲ್ಲೂ ಕೂಡ ಹಲವಾರು ರೀತಿಯ ಹಲವಾರು ವಿಧಗಳನ್ನು ನಾವು ಗಮನಿಸೋದಕ್ಕೆ ಸಾಧ್ಯ ಇದೆ. ಅಂತಹ ನಗರ ಸ್ಥಳೀಯ ಸರ್ಕಾರಗಳ ವಿಧಗಳ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು ತಿಳಿಯುವಂತಹ ಕಾರ್ಯಕ್ಕೆ ಮುಂದಾದಾಗ ಇಂದಿನ ದೆಹಲಿ, ಮುಂಬೈ, ಬೆಂಗಳೂರು, ಕಲ್ಕತ್ತಾ, ಹೈದರಾಬಾದ್ ಇನ್ನೂ ಮುಂತಾದಂತಹ ದೊಡ್ಡ ನಗರಗಳ ಅಲ್ಲಿನ ನಿರ್ವಹಣೆಗಾಗಿ ಈ ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನು ರಚನೆ ಮಾಡಿಕೊಳ್ಳಲಾಗಿದೆ. ಇಂತಹ ಮುನ್ಸಿಪಲ್ಗಳನ್ನ ಅಥವಾ ಏನು ಈ ಮುನ್ಸಿಪಲ್ ಕಾರ್ಪೊರೇಷನ್ಗಳಂತ ನಾವೇನ್ ಕರಿತಾ ಬರ್ತೀವಿ, ಅಂತಹವುಗಳನ್ನ ಸಂಬಂಧಪಟ್ಟಂತಹ ರಾಜ್ಯಗಳ ಅಧಿನಿಯಮದ ಮೂಲಕ ಆಯಾ ರಾಜ್ಯಗಳಲ್ಲಿ ರಚನೆ ಮಾಡಿಕೊಂಡಿರ್ತಕ್ಕಂತಹ ಸಂದರ್ಭಗಳನ್ನ ನಾವು ಕಾಣ್ತಾ ಬರ್ತೀವಿ. ಸಂಸತ್ತಿನ ನಿಯಮಗಳ ಮೂಲಕವಾಗಿ, ಸಂಸತ್ತಿನ ಅಧಿನಿಯಮಗಳ ಮೂಲಕ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನು ಕೂಡ ರಚನೆ ಮಾಡಿಕೊಳ್ಳುವಂತಹ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ. ಒಂದು ರಾಜ್ಯದ ಎಲ್ಲಾ ಕಾರ್ಪೊರೇಷನ್ಗಳಿಗೆ ಒಂದೇ ಅಧಿನಿಯಮ ಇರಬಹುದು ಅಥವಾ ಪ್ರತಿಯೊಂದು ಕಾರ್ಪೊರೇಷನ್ಗೂ ಕೂಡ ಪ್ರತ್ಯೇಕವಾದಂತಹ ಒಂದು ಅಧಿನಿಯಮಗಳನ್ನ ರಚನೆ ಮಾಡಿಕೊಂಡಿರೋದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಹೀಗಾಗಿ ಒಂದು ರಾಜ್ಯದಲ್ಲಿ ಕಾಣತಕ್ಕಂತಹ ಹಲವಾರು ಕಾರ್ಪೊರೇಷನ್ಗಳನ್ನ ಏನ್ ಕಾಣ್ತಾ ಬರ್ತೀವಿ, ಅಂತಹ ಕಾರ್ಪೊರೇಷನ್ ಎಲ್ಲವೂ ಕೂಡ ಒಂದೇ ರೀತಿಯ ಅಂತಹ ನಿಯಮಗಳನ್ನ ಹೊಂದಿರುವುದಕ್ಕೆ, ಹಾಗೆ ಪ್ರತಿಯೊಂದು ಕೂಡ ಪ್ರತ್ಯೇಕವಾದ ಅಧಿನಿಯಮಗಳನ್ನ ಹೊಂದಿರೋದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ. ಒಂದು ಮುನ್ಸಿಪಲ್ ಕಾರ್ಪೊರೇಷನ್ 3 ಭಾಗಗಳನ್ನ ಅಥವಾ 3 ಸಮಿತಿಗಳನ್ನ ಅಥವಾ 3 ಹಂತಗಳನ್ನ ಒಳಗೊಂಡಂತೆ ರಚನೆ ಆಗಿರುತ್ತೆ. ಸಾಮಾನ್ಯವಾಗಿ ಈ ಮುನ್ಸಿಪಲ್ ಕಾರ್ಪೊರೇಷನ್ ಈ ಅಂತವು 3 ಭಾಗಗಳನ್ನ ಒಳಗೊಂಡಿದೆ. ಅಂತಹ 3 ಭಾಗಗಳಂತ ಹೇಳಿದ್ರೆ ಒಂದು ಕೌನ್ಸಿಲ್, ಹಾಗೆ ಎರಡನೇದಾಗಿ ಸ್ಥಾಯಿ ಸಮಿತಿಗಳು ಅಂತಕ್ಕಂತಹ ಒಂದು ಭಾಗ, ಮೂರನೇದಾಗಿ ಆಯುಕ್ತರು ಅಂತಕ್ಕಂತಹ ಭಾಗವನ್ನ ಒಳಗೊಂಡಿದೆ. ಮೊದಲನೇ ಒಂದು ಹಂತವಾದಂತಹ ಕೌನ್ಸಿಲ್ ಅಂತಕ್ಕಂತಹ ಅಂತ ಏನಿದೆ, ಈ ಕೌನ್ಸಿಲ್ ಕಾರ್ಪೊರೇಷನ್ನ ಚರ್ಚೆ ನಡೆಸುವ, ಶಾಸನಗಳನ್ನ ರೂಪಿಸುವಂತಹ ಒಂದು ಅಂಗ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದು. ಇಂತಹ ಒಂದು ಅಂಗ ಕಾರ್ಪೊರೇಷನ್ ನಲ್ಲಿ ಇರುವಂತಹ ಎಲ್ಲ ರೀತಿಯಂತಹ ಕಾರ್ಯಕ್ರಮಗಳನ್ನ, ಹಲವಾರು ರೀತಿಯ ವಿಷಯಗಳನ್ನ, ಹಲವಾರು ಶಾಸನಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಚರ್ಚಿಸುವಂತಹ ಒಂದು ಅಂಗವಾಗಿದೆ. ಇಂತಹ ಕೌನ್ಸಿಲ್ ಜನರಿಂದ ನೇರವಾಗಿ ಚುನಾಯಿತಗೊಂಡಂತಹ ಪ್ರತಿನಿಧಿಗಳಿಂದ ಇದು ಕೂಡಿರುತ್ತದೆ. ಸಾಮಾನ್ಯವಾಗಿ ಇಂತಹ ಒಂದು ಕೌನ್ಸಿಲ್ನ ಮುಖ್ಯಸ್ಥರನ್ನ ಅಥವಾ ಕಾರ್ಪೊರೇಷನ್ನ ಮುಖ್ಯಸ್ಥರನ್ನ ಕೌನ್ಸಿಲ್ ಅಥವಾ ಮೇಯರ್ ಅಂತಕ್ಕಂತಹ ಅರ್ಥಗಳಲ್ಲಿ ಕೌನ್ಸಿಲ್ ಅಥವಾ ಮೇಯರ್ ಅಥವಾ ಮೇಯರ್ ಕೌನ್ಸಿಲ್ನ ಮುಖ್ಯಸ್ಥರಾಗಿ ನಾವು ಕಾಣ್ತಾ ಬರ್ತೀವಿ. ಅಂದ್ರೆ ಈ ಒಂದು ಕಾರ್ಪೊರೇಷನ್ನ ಮುಖ್ಯಸ್ಥನನ್ನ ನಾವು ಮೇಯರ್ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ತಾ ಬರ್ತೀವಿ. ಇವನ ನಂತರದಲ್ಲಿ ಉಪಮೇಯರ್ ಎಂಬುವವನು ಆಡಳಿತದಲ್ಲಿ ನೆರವು ನೀಡುವಂತಹ ಒಂದು ಕಾರ್ಯಕ್ಕೆ ಮುಂದಾಗ್ತಾನೆ. ಅಂದ್ರೆ ಮೇಯರ್ ಅವರ ಸಹಾಯಕರಾಗಿ ಒಬ್ಬ ಉಪಮೇಯರ್ ಅನ್ನು ಕೂಡ ನಾವು ಕಾಣ್ತಾ ಬರ್ತೀವಿ. ಈ ಮೇಯರ್ ಇಡೀ ಒಂದು ಕೌನ್ಸಿಲ್ನ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳು ಕೂಡ ಈ ಮೇಯರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸುವಂತಹ ಸಂದರ್ಭಗಳನ್ನ ಕಾಣ್ತಾ ಬರ್ತೀವಿ. ಇದು ಈ ಮುನ್ಸಿಪಲ್ ಕಾರ್ಪೊರೇಷನ್ ಒಳಗೊಂಡಿರುವಂತಹ ಮೊದಲನೇ ಒಂದು ಹಂತ. ಎರಡನೇ ಒಂದು ಹಂತ ಅಂದ್ರೆ ಸ್ಥಾಯಿ ಸಮಿತಿಗಳು. ಆ ಸ್ಥಾಯಿ ಸಮಿತಿಗಳಲ್ಲಿ ಯಾರೆಲ್ಲ ಬರ್ತಾರೆ, ಯಾವೆಲ್ಲ ಅಂಶಗಳನ್ನ ಒಳಗೊಂಡಿದೆ ಅಂದ್ರೆ, ಆಡಳಿತ ನಿರ್ವಹಣೆಯಲ್ಲಿ ಕೌನ್ಸಿಲ್ಗೆ ನೆರವು ನೀಡಲು ಈ ಸ್ಥಾಯಿ ಸಮಿತಿ ಅಂತಕ್ಕಂತಹ ಒಂದು ಅಂಗವನ್ನ ರಚನೆ ಮಾಡಿಕೊಳ್ಳಲಾಗಿದೆ. ಸ್ಥಾಯಿ ಸಮಿತಿಗಳು ಲೋಕೋಪಯೋಗಿ, ಶಿಕ್ಷಣ, ಆರೋಗ್ಯ, ತೆರಿಗೆ, ಹಣಕಾಸು ಮತ್ತು ಇತರೆ ವಿಷಯಗಳನ್ನ ನೋಡಿಕೊಳ್ಳುವಂತಹ ಉದ್ದೇಶದಿಂದಾಗಿ ಇವುಗಳನ್ನ ರಚನೆ ಮಾಡಿಕೊಳ್ಳಲಾಗಿದೆ. ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಸಮಿತಿ ನಿರ್ಧಾರ ಕೈಗೊಳ್ಳುವಂತಹ ಜವಾಬ್ದಾರಿಯನ್ನು ಕೂಡ ಹೊತ್ತಿದೆ. ಹಾಗೆ ಮೂರನೇ ಒಂದು ಅಂಗ ಅಂದ್ರೆ, ವಿಭಾಗ ಅಂದ್ರೆ, ಆಯುಕ್ತರು, ಕಮಿಷನರು. ಕೌನ್ಸಿಲ್ ಮತ್ತು ಅದರ ಸ್ಥಾಯಿ ಸಮಿತಿಗಳು ತೆಗೆದುಕೊಂಡಂತಹ ನಿರ್ಧಾರಗಳನ್ನ ಅನುಷ್ಠಾನಗೊಳಿಸುವುದು ಮುನ್ಸಿಪಲ್ ಕಮಿಷನ್ ಅವರ ಜವಾಬ್ದಾರಿಯಾಗಿದೆ. ಆದ್ದರಿಂದ ಇವರು ಕಾರ್ಪೊರೇಷನ್ನಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಾವು ಇವರನ್ನ ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಈ ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನು ನಾವು ಏನೆಲ್ಲ ಕಾಣ್ತಾ ಬರ್ತೀವಿ, ಅಂತಹ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಒಬ್ಬ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ನಾವು ಸಹಜವಾಗಿ ಕಾಣ್ತಾ ಬರ್ತೀವಿ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರವು ಒಬ್ಬ ಐಎಎಸ್ ಅಧಿಕಾರಿಯನ್ನ ಈ ಕಮಿಷನರ್ ಹುದ್ದೆಗೆ ಅಥವಾ ಒಂದು ಈ ಆಯುಕ್ತರ ಹುದ್ದೆಗೆ ನೇಮಕ ಮಾಡಿಕೊಳ್ಳ ಇರುತ್ತೆ. ಹೀಗೆ ಇವರ ಒಂದು ನೇಮಕಾತಿ ಪ್ರಕ್ರಿಯೆಯು ಕೂಡ ಜರುಗಿರುವಂತಹ ಸಂದರ್ಭಗಳನ್ನ ಕಾಣ್ತಾ ಬರ್ತೀವಿ. ಹೀಗೆ ಈ ನಗರ ಸ್ಥಳೀಯ ಸರ್ಕಾರಗಳಲ್ಲಿ ಮೊದಲನೇ ಹಂತವಾಗಿ ಕಾಣುವಂತಹ ಈ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಬರುವಂತಹ ಮೂರು ಹಂತಗಳಾಗಿ ನಾವು ಗಮನಿಸಬಹುದು. ಹಾಗೆ ಎರಡನೇ ಒಂದು ವಿಧ ಅಂದ್ರೆ ಏನು, ನಗರ ಸ್ಥಳೀಯ ಸರ್ಕಾರಗಳಲ್ಲಿ ಬರುವಂತಹ ಎರಡನೆಯ ಒಂದು ವಿಧ ಮುನ್ಸಿಪಾಲಿಟಿಗಳು ಅರ್ಥಗಳಲ್ಲಿ ಹೇಳ್ತಾ ಬರ್ತವೆ. ಪಟ್ಟಣಗಳು ಮತ್ತು ಚಿಕ್ಕ ನಗರಗಳ ಆಡಳಿತ ನಿರ್ವಹಣೆಗಾಗಿ ಈ ಮುನ್ಸಿಪಾಲಿಟಿಗಳನ್ನ ರಚನೆ ಮಾಡಿಕೊಳ್ಳಲಾಗುತ್ತೆ. ಈ ಮುನ್ಸಿಪಾಲಿಟಿಗಳು ಕಾರ್ಪೊರೇಷನ್ಗಳಂತೆ ಇವುಗಳನ್ನು ಕೂಡ ಸಂಬಂಧಪಟ್ಟಂತಹ ರಾಜ್ಯ ಶಾಸಕಾಂಗದ ಅಧಿನಿಯಮಗಳ ಮೂಲಕ ರಚನೆ ಮಾಡಿಕೊಳ್ಳಲಾಗುತ್ತೆ. ಅಂದ್ರೆ ರಾಜ್ಯ ಶಾಸಕಾಂಗದ ನಿಯಮಗಳ ಮೂಲಕವಾಗಿ ಈ ಒಂದು ಮುನ್ಸಿಪಾಲಿಟಿಗಳನ್ನ ರಚನೆ ಮಾಡಿಕೊಳ್ಳೋದಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಸಂದರ್ಭಗಳನ್ನ ನಾವು ಗಮನಿಸಬಹುದು. ಸಂಸತ್ತಿನ ಅಧಿನಿಯಮದ ಮೂಲಕ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಕೂಡ ಈ ಮುನ್ಸಿಪಾಲಿಟಿಗಳನ್ನ ರಚಿಸಿಕೊಳ್ಳಲಾಗುತ್ತೆ. ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೊ ಇಂತಹ ಒಂದು ಮುನ್ಸಿಪಾಲಿಟಿಗಳನ್ನ ರಚನೆ ಮಾಡಿಕೊಳ್ತಕ್ಕಂತಹ ಸಂದರ್ಭಗಳನ್ನ ಕಾಣ್ತಾ ಬರ್ತೀವಿ. ಇವುಗಳನ್ನು ಮುನ್ಸಿಪಲ್ ಕೌನ್ಸಿಲ್, ಮುನ್ಸಿಪಲ್ ಕಮಿಟಿಗಳು, ಮುನ್ಸಿಪಲ್ ಬೋರ್ಡ್, ಸಿಟಿ ಮುನ್ಸಿಪಾಲಿಟಿ ಮುಂತಾದ ಹೆಸರುಗಳಿಂದ ಕರೆಯುವಂತಹ ಒಂದು ಸಂದರ್ಭಗಳನ್ನ ನಾವು ಕಾಣ್ತಾ ಬರ್ತೀವಿ. ಮುನ್ಸಿಪಲ್ ಕಾರ್ಪೊರೇಷನ್ನಂತೆ ಮುನ್ಸಿಪಾಲಿಟಿಯೂ ಕೂಡ ಒಂದು ಕೌನ್ಸಿಲ್, ಸ್ಥಾಯಿ ಸಮಿತಿಗಳು ಹಾಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಇದು ಒಳಗೊಂಡಿದೆ. ಹೇಗೆ ನಾವು ಮುನ್ಸಿಪಲ್ ಕಾರ್ಪೊರೇಷನ್ಗಳಲ್ಲಿ ಹಲವಾರು ಹಂತಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇದೆ, ಅದೇ ರೀತಿಯ ಮೂರು ಹಂತಗಳನ್ನ ಇಲ್ಲಿ ನಾವು ಗಮನಿಸ್ತಾ ಬರ್ತೀವಿ. ಕೌನ್ಸಿಲ್, ಇದರ ಕರ್ತವ್ಯ ಚರ್ಚೆ ನಡೆಸುವಂತಹ ಹಾಗೆ ಶಾಸನಗಳನ್ನ ರೂಪಿಸುವಂತಹ ಬಹಳ ಮುಖ್ಯವಾದಂತಹ ಅಂಗವಾಗಿದೆ. ಮುನ್ಸಿಪಾಲಿಟಿಯ ಎಲ್ಲ ಚರ್ಚೆಗಳನ್ನ, ಎಲ್ಲ ಶಾಸನಗಳನ್ನ ರೂಪಿಸುವಂತಹ ಒಂದು ಬಹಳ ಪ್ರಮುಖ ಅಂಗ, ಮುಖ್ಯ ಅಂಗ ಅಂತಕ್ಕಂತಹ ಅರ್ಥಗಳಲ್ಲಿ ಇಂತಹ ಒಂದು ಕೌನ್ಸಿಲ್ನ ಹೇಳ್ತಾ ಬರ್ತೀವಿ. ಈ ಮುನ್ಸಿಪಲ್ ಕೌನ್ಸಿಲ್ ಜನರಿಂದ ನೇರವಾಗಿ ಆಯ್ಕೆಯಾದ ಪ್ರತಿನಿಧಿಗಳಿಂದ ಕೂಡಿರುತ್ತದೆ. ಇವರನ್ನ ಕೌನ್ಸಿಲರ್ಗಳು ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ತೀವಿ. ಈ ಕೌನ್ಸಿಲ್ನ ಮುಖ್ಯಸ್ಥನನ್ನು ಅಧ್ಯಕ್ಷ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗತ್ತೆ. ಈ ಕೌನ್ಸಿಲ್ನ ಮುಖ್ಯಸ್ಥ, ಕೌನ್ಸಿಲ್ ಏನೊಂದು ಹಂತ ಇದೆ, ಆ ಕೌನ್ಸಿಲ್ನ ಮುಖ್ಯಸ್ಥನನ್ನ ಅಧ್ಯಕ್ಷ ಎಂದು ಕರೆಯಲಾಗುತ್ತದೆ. ಆ ಅಧ್ಯಕ್ಷನ ಒಂದು ಸಹಾಯಕ್ಕಾಗಿ, ಸಲಹೆಗಾರನಾಗಿ ಅಥವಾ ಕಾರ್ಯನಿರ್ವಹಣೆಯಲ್ಲಿ ನೆರವನ್ನು ನೀಡುವುದಕ್ಕೋಸ್ಕರ ಒಬ್ಬ ಉಪಾಧ್ಯಕ್ಷನನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗುತ್ತೆ. ಅಧ್ಯಕ್ಷನು ಕೌನ್ಸಿಲ್ನ ಸಭೆಗಳ ಅಧ್ಯಕ್ಷತೆಯ ಒಂದು ವಹಿಸಿಕೊಳ್ಳುವಂತಹ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಹೋಗ್ತಾನೆ. ಹಾಗೆ ಕೌನ್ಸಿಲ್ನಲ್ಲಿ ಅಥವಾ ಕೌನ್ಸಿಲ್ಗೆ ಆಡಳಿತದಲ್ಲಿ ನೆರವು ನೀಡಲು ಈ ಸ್ಥಾಯಿ ಸಮಿತಿಗಳನ್ನು ರಚನೆ ಮಾಡಿಕೊಳ್ಳಲಾಗಿದೆ. ಈ ಸ್ಥಾಯಿ ಸಮಿತಿಗಳು ಸಾರ್ವಜನಿಕ ಲೋಕೋಪಯೋಗಿ ಕಾರ್ಯಗಳು, ಶಿಕ್ಷಣ, ಆರೋಗ್ಯ, ತೆರಿಗೆ, ಹಣಕಾಸು, ಇನ್ನೂ ಮುಂತಾದ ಹಲವಾರು ವಿಷಯಗಳನ್ನು ನೋಡಿಕೊಳ್ಳುವಂತಹ ಕಾರ್ಯವನ್ನು ಅದು ಮಾಡುತ್ತೆ. ಹಾಗೆ ಇಲ್ಲಿ ಒಬ್ಬ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಕೂಡ ನಾವು ಗಮನಿಸಬಹುದು. ಇಂತಹ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು ಮುನ್ಸಿಪಾಲಿಟಿಯ ದೈನಂದಿನ ಕಾರ್ಯಗಳನ್ನು ಎಲ್ಲವನ್ನೂ ಕೂಡ ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ದಾನೆ. ಇವನನ್ನು ರಾಜ್ಯ ಸರ್ಕಾರವೇ ನೇರವಾಗಿ ನೇಮಕ ಮಾಡುವಂತಹ ಕಾರ್ಯವನ್ನು ಮಾಡುತ್ತೆ. ಹೀಗೆ ಈ ಮುನ್ಸಿಪಾಲಿಟಿಯಲ್ಲಿ ನಾವು ಕಾಣಬಹುದಂತಹ ಮೂರು ಹಂತಗಳನ್ನು, ಮುನ್ಸಿಪಲ್ ಕಾರ್ಪೊರೇಷನ್ಗಳಲ್ಲಿ ಕಾಣುವಂತಹ ರೀತಿಯಲ್ಲಿ ನಾವು ಕಾಣ್ತಾ ಬರ್ತೀವಿ. ಸಹಜವಾಗಿ ಒಂದು ಈ ಎರಡು ವಿಭಾಗದಲ್ಲಿ ಅಥವಾ ಎರಡು ವಿಧಗಳಲ್ಲಿ ಹೆಚ್ಚು ಸಾಮ್ಯತೆಯ ಅಂಶಗಳನ್ನು ಹೆಚ್ಚಾಗಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗೆ ಮೂರನೇ ಒಂದು ರೀತಿಯ ಈ ನಗರ ಸ್ಥಳೀಯ ಸರ್ಕಾರಗಳೆಂದರೆ ಅಧಿಸೂಚಿತ ಪ್ರದೇಶ ಸಮಿತಿ, ಇಂಗ್ಲಿಷ್ನಲ್ಲಿ ನೋಟಿಫೈಡ್ ಏರಿಯಾ ಕಮಿಟಿ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಮೂರನೇ ರೀತಿಯ ಒಂದು ನಗರ ಸ್ಥಳೀಯ ಸರ್ಕಾರದ ವಿಧಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಎರಡು ವಿಧವಾದ ಪ್ರದೇಶಗಳ ಆಡಳಿತ ನಿರ್ವಹಣೆಗಾಗಿ ಅಧಿಸೂಚಿತ ಪ್ರದೇಶ ಸಮಿತಿಗಳನ್ನು ರಚನೆ ಮಾಡಲಾಗುತ್ತೆ. ಎರಡು ಉದ್ದೇಶಗಳ ಅಥವಾ ಎರಡು ವಿಧವಾದಂತಹ ಪ್ರದೇಶಗಳ ನಿರ್ವಹಣೆಗಾಗಿ ಇಂತಹ ಒಂದು ಸಮಿತಿಗಳನ್ನು ರಚನೆ ಮಾಡಿಕೊಳ್ಳಲಾಗುತ್ತೆ. ಅಂತಹ ಎರಡು ಅಂಶ ಅಂದರೆ, ಮೊದಲನೇದು ಕೈಗಾರಿಕೀಕರಣದ ಪ್ರಭಾವದ ಫಲವಾಗಿ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಪಟ್ಟಣಗಳು, ಮತ್ತು ಎರಡನೇದಾಗಿ ಒಂದು ಮುನ್ಸಿಪಾಲಿಟಿಯನ್ನು ರಚಿಸಲು ಅಗತ್ಯವಾದ ಎಲ್ಲ ನಿಬಂಧನೆಗಳನ್ನು ಪೂರೈಸದ ಪಟ್ಟಣ, ಈ ಪ್ರದೇಶವನ್ನು ಸರ್ಕಾರದ ರಾಜ್ಯಪತ್ರದಲ್ಲಿ ಅಧಿಸೂಚನೆ ಹೊರಡಿಸುವುದರ ಮೂಲಕ ರಚಿಸಲಾಗುವುದರಿಂದ ಇದನ್ನು ಅಧಿಸೂಚಿತ ಪ್ರದೇಶ ಸಮಿತಿ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಇದು ರಾಜ್ಯ ಮುನ್ಸಿಪಲ್ ಕಾಯ್ದೆಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿದರೂ ಇದನ್ನು ರಚಿಸಲು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾದ ಮುನ್ಸಿಪಲ್ ಕಾಯ್ದೆಯ ಉಪಬಂಧಗಳು ಮಾತ್ರ ಇದಕ್ಕೆ ಅನ್ವಯಿಸುತ್ತವೆ. ಈ ಸಮಿತಿಯು ಮುನ್ಸಿಪಾಲಿಟಿಗೆ ಸಮಾನವಾದಂತಹ ಅಧಿಕಾರವನ್ನು ಹೊಂದಿರುತ್ತವೆ. ಈ ಅಧಿಸೂಚಿತ ಪ್ರದೇಶ ಸಮಿತಿ ಅಂತಕ್ಕಂತಹ ಒಂದು ವಿಧಗಳು ಮುನ್ಸಿಪಾಲಿಟಿ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್, ಇವುಗಳನ್ನು ನಾವೇನು ಕಾಣ್ತಾ ಬರ್ತೀವಿ, ಅದೇ ರೀತಿಯ ಅಧಿಕಾರ ಕಾರ್ಯಗಳನ್ನು, ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಸಂದರ್ಭಗಳನ್ನು ನಾವು ಗಮನಿಸಬಹುದಾಗಿದೆ. ಆದರೆ ಇದು ಸಂಪೂರ್ಣವಾಗಿ ನಾಮಕರಣಗೊಂಡಂತಹ ಸಮಿತಿಯಾಗಿರುತ್ತದೆ. ಇದು ಸಂಪೂರ್ಣವಾಗಿ ನೇಮಕಗೊಂಡಂತಹ ಅಥವಾ ನಾಮಕರಣಗೊಂಡಂತಹ ಸದಸ್ಯರುಗಳನ್ನು ಒಳಗೊಂಡಂತಹ ಒಂದು ಸಮಿತಿಯಾಗಿದೆ. ಇದು ಅಧ್ಯಕ್ಷರನ್ನೊಳಗೊಂಡಂತೆ ಈ ಸಮಿತಿಯ ಎಲ್ಲಾ ಸದಸ್ಯರನ್ನು ರಾಜ್ಯ ಸರ್ಕಾರ ನಾಮಕರಣ ಮಾಡುತ್ತದೆ. ಆದ್ದರಿಂದ ಇದೊಂದು ಚುನಾಯಿತ ಸಂಸ್ಥೆಯಲ್ಲ, ಹಾಗೆ ಇದೊಂದು ಶಾಸನೀಯ ಸಂಸ್ಥೆ ಅಲ್ಲ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಅಂದರೆ ಇದು ಸಂಪೂರ್ಣವಾಗಿ ಒಂದು ಚುನಾಯಿತ ಸದಸ್ಯರುಗಳನ್ನು ಒಳಗೊಂಡಿರದೇ ಇರತಕ್ಕಂತಹ, ಕೇವಲ ನಾಮಕರಣಗೊಂಡಂತಹ ಸದಸ್ಯರುಗಳನ್ನು ಹೊಂದಿರುವಂತಹ ಒಂದು ಸಮಿತಿ ಅಂತಕ್ಕಂತಹ ಅರ್ಥಗಳಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೋಬಹುದು. ನಗರ ಸ್ಥಳೀಯ ಸರ್ಕಾರದ ಹಂತಗಳಲ್ಲಿ ಮತ್ತೊಂದು ರೀತಿಯ ಒಂದು ವಿಧ ನಾವು ನೋಡೋದಾದರೆ ಪಟ್ಟಣ ಪ್ರದೇಶ ಸಮಿತಿಗಳು. ಗ್ರಾಮೀಣ ಹಂತಗಳಿಂದ ನಗರ ಪ್ರದೇಶಗಳಾಗಿ ಪರಿವರ್ತನೆ ಹೊಂದುತ್ತಿರುವಂತಹ ಪ್ರದೇಶಗಳ ಒಂದು ಸಮಿತಿಯನ್ನ ನಾವಿಲ್ಲಿ ಪಟ್ಟಣ ಪ್ರದೇಶ ಸಮಿತಿ ಅಂತಕ್ಕಂತಹ ಒಂದು ರೀತಿಯ ನಗರ ಸ್ಥಳೀಯ ಸರ್ಕಾರದ ವಿಧವಾಗಿ ನಾವು ವಿಭಾಗಿಸ್ತೀವಿ. ಸಾಮಾನ್ಯವಾಗಿ ಚಿಕ್ಕ ಪಟ್ಟಣಗಳ ಆಡಳಿತ ನಿರ್ವಹಣೆಗಾಗಿ ಈ ಪಟ್ಟಣ ಪ್ರದೇಶ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಅಂದ್ರೆ ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಾಗಿ ಪರಿವರ್ತನೆ ಆಗಿರುವಂತಹ ಪಟ್ಟಣಗಳನ್ನ ಚಿಕ್ಕ ಪಟ್ಟಣಗಳು ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಇಂತಹ ಚಿಕ್ಕ ಪಟ್ಟಣಗಳ ಅಥವಾ ನಗರ ಪ್ರದೇಶಗಳ ಆಡಳಿತ ನಿರ್ವಹಣೆಗಾಗಿ ಈ ಪಟ್ಟಣ ಪ್ರದೇಶ ಸಮಿತಿ ಅಂತಕ್ಕಂತಹ ಸಮಿತಿಗಳನ್ನು ರಚನೆ ಮಾಡಿಕೊಳ್ತಕ್ಕಂತಹ ಸಂದರ್ಭಗಳನ್ನು ನಾವು ಗಮನಿಸಬಹುದು. ಇಂತಹ ಈ ಪಟ್ಟಣ ಪ್ರದೇಶ ಸಮಿತಿ ಒಂದು ರೀತಿಯಲ್ಲಿ ಅರೆ ಮುನ್ಸಿಪಲ್ ಪ್ರಾಧಿಕಾರವಾದ ಒಂದು ಗುಣವನ್ನು ಹೊಂದಿದೆ. ಈ ಅರೆ ಮುನ್ಸಿಪಲ್ ಪ್ರಾಧಿಕಾರವಾದಂತಹ ಪಟ್ಟಣ ಪ್ರದೇಶ ಸಮಿತಿಗೆ ಒಳಚರಂಡಿ ವ್ಯವಸ್ಥೆ, ರಸ್ತೆಗಳ ನಿರ್ಮಾಣ, ಬೀದಿ ದೀಪಗಳನ್ನು ಹಾಕಿಸುವುದು, ಇನ್ನು ಹಲವಾರು ರೀತಿಯ ನಾಗರಿಕ ಕಾರ್ಯಗಳನ್ನು ವಹಿಸಿಕೊಳ್ಳಲಾಗುತ್ತದೆ. ಗ್ರಾಮಗಳ ಹಂತಗಳಲ್ಲಿ ಕಾಣುವಂತಹ ಸರ್ಕಾರ ಯಾವೆಲ್ಲ ರೀತಿಯ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಹೋಗುತ್ತೋ ಅಂತಹ ಎಲ್ಲ ರೀತಿಯ ಅಧಿಕಾರವನ್ನು ಕೂಡ ಈ ಪಟ್ಟಣ ಪ್ರದೇಶ ಸಮಿತಿಯ ಒಂದು ಹಂತಕ್ಕೂ ಕೂಡ ಕೊಡುವಂತಹ ಸಂದರ್ಭಗಳನ್ನ ನಾವು ಗಮನಿಸಬಹುದು. ಈ ಸಮಿತಿಗಳನ್ನ ಅಂದರೆ ಈ ಪಟ್ಟಣ ಪ್ರದೇಶ ಸಮಿತಿಗಳನ್ನ ಹೆಚ್ಚು ಬಲಯುತಗೊಳಿಸುವಂತಹ ಅಥವಾ ಹೆಚ್ಚು ಪ್ರಬಲವಾಗಿಸುವಂತಹ ಉದ್ದೇಶದಿಂದ ಹೆಚ್ಚು ಶಕ್ತಿಯುತವಾದಂತಹ ಹಂತವನ್ನಾಗಿ ಪರಿವರ್ತನೆ ಮಾಡುವಂತಹ ಉದ್ದೇಶದಿಂದ ಇವುಗಳಿಗೂ ಕೂಡ ಸಂವಿಧಾನದ ಮಾನ್ಯತೆಗಳನ್ನ ಕೊಡಲಾಗಿದೆ. ಸಂವಿಧಾನದ ರೀತಿಯಲ್ಲಿ ಹೆಚ್ಚು ಬದ್ಧತೆಯನ್ನ ಕಲ್ಪಿಸಿಕೊಡಲಾಗಿದೆ. ಇಂತಹ ಈ ಪಟ್ಟಣ ಪ್ರದೇಶ ಸಮಿತಿಯ ರಚನೆ, ಕಾರ್ಯ ಮತ್ತು ಇತರೆ ವಿಷಯಗಳನ್ನ ಈ ಸಮಿತಿ ಇಂತಹ ಹಲವಾರು ವಿಷಯಗಳನ್ನ ನಿರ್ಧರಿಸುವಂತಹ ಕಾರ್ಯವನ್ನ ರಾಜ್ಯದ ಶಾಸಕಾಂಗವು ನಿರ್ವಹಿಸಿಕೊಂಡು ಹೋಗ್ತಾ ಹೋಗುತ್ತೆ. ರಾಜ್ಯದ ಶಾಸಕಾಂಗ ಈ ಸಮಿತಿಗಳಿಗೆ ಪ್ರತ್ಯೇಕವಾದಂತಹ ಕಾಯ್ದೆಯನ್ನ ರೂಪಿಸುವುದರ ಮೂಲಕ ಇದರ ರಚನೆ, ಕಾರ್ಯ ಮತ್ತು ಇನ್ನೂ ಹಲವಾರು ರೀತಿಯ ಜವಾಬ್ದಾರಿಗಳನ್ನ ನಿರ್ಧರಿಸುವಂತಹ ಒಂದು ಕಾರ್ಯವನ್ನ ರಾಜ್ಯದ ಶಾಸಕಾಂಗ ಮಾಡುತ್ತೆ. ಇದು ಅಂದ್ರೆ ಈ ಪಟ್ಟಣ ಪಂಚಾಯಿತಿ ಅಥವಾ ಪಟ್ಟಣ ಪ್ರದೇಶ ಸಮಿತಿಯು ಪೂರ್ಣ ಪ್ರಮಾಣದ ಚುನಾಯಿತ ಸಂಸ್ಥೆಯಾಗಿರಬಹುದು ಅಥವಾ ರಾಜ್ಯ ಸರ್ಕಾರದಿಂದ ಪೂರ್ಣ ಪ್ರಮಾಣದಲ್ಲಿ ನಾಮಕರಣಗೊಂಡಂತಹ ಸದಸ್ಯರುಗಳನ್ನ ಒಳಗೊಂಡಂತಹ ಸಂಸ್ಥೆಯೂ ಕೂಡ ಆಗಿರಬಹುದಾಗಿದೆ. ಅದರ ಜೊತೆಗೆ ಭಾಗಶಃ ಚುನಾಯಿತ ಮತ್ತು ಭಾಗಶಃ ನಾಮಕರಣಗೊಂಡಂತಹ ಸಂಸ್ಥೆಯೂ ಕೂಡ ಆಗಿರಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಅಂದಾಗ ಈ ಸಂಸ್ಥೆಯಲ್ಲಿರ್ತಕ್ಕಂತಹ ಸದಸ್ಯರು ಅತ್ತ ಸಂಪೂರ್ಣವಾಗಿ ಚುನಾಯಿತ ಸದಸ್ಯರುಗಳನ್ನ ಒಳಗೊಂಡಿರ್ತಕ್ಕಂತಹ ಸಂಸ್ಥೆಯೂ ಕೂಡ ರಚನೆ ಆಗಿರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಿಂದ ನಾಮಕರಣಗೊಂಡಂತಹ ಸದಸ್ಯರುಗಳನ್ನು ಒಳಗೊಂಡಂತಹ ಸಂಸ್ಥೆಯಾಗಿಯೂ ಕೂಡ ರಚನೆ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಸಂದರ್ಭಗಳನ್ನ ನಾವು ಗಮನಿಸಬಹುದು. ಇದರ ಜೊತೆಗೆ ಚುನಾಯಿತಗೊಂಡ ಭಾಗಶಃವಾಗಿ ನಾಮಕರಣಗೊಂಡಂತಹ ಸದಸ್ಯರುಗಳನ್ನೂ ಕೂಡ ಒಳಗೊಳ್ಳೋದಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದೆ. ಒಟ್ಟು ಸದಸ್ಯರುಗಳಲ್ಲಿ ಅರ್ಧದಷ್ಟು ಪ್ರಮಾಣದ ಸದಸ್ಯರುಗಳು ನಾಮಕರಣಗೊಂಡಂತಹ, ಇನ್ನರ್ಧದಷ್ಟು ಸದಸ್ಯರು ಚುನಾಯಿತಗೊಂಡಂತಹ ಸದಸ್ಯರುಗಳನ್ನು ಕೂಡ ಒಳಗೊಂಡಿರ್ತಕ್ಕಂತಹ ಸಂದರ್ಭಗಳನ್ನ ನಾವು ಗಮನಿಸಬಹುದು. ಹೀಗೆ ಇಂತಹ ಒಂದು ಪಟ್ಟಣ ಪ್ರದೇಶ ಸಮಿತಿಯು ಹಲವಾರು ಸದಸ್ಯರುಗಳನ್ನ ಒಳಗೊಂಡು ತನ್ನದೇ ಆದಂತಹ ಒಂದು ಕಾರ್ಯ ಜವಾಬ್ದಾರಿಯನ್ನ ನಿಭಾಯಿಸಿಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಮುಂದುವರೆದು ನೋಡುವಂತಹ ಮತ್ತೊಂದು ರೀತಿಯ ವಿಧ ಅಂತ ಹೇಳಿದ್ರೆ ಕಂಟೋನ್ಮೆಂಟ್ ಬೋರ್ಡ್. ಮತ್ತೊಂದು ರೀತಿಯ ಒಂದು ವಿಧ ಅಂದ್ರೆ ಕಂಟೋನ್ಮೆಂಟ್ ಬೋರ್ಡ್ ಅಂತಕ್ಕಂತಹ ವಿಧವಾಗಿದೆ. ಈ ಕಂಟೋನ್ಮೆಂಟ್ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರಿಗೆ ಮುನ್ಸಿಪಲ್ ಆಡಳಿತವನ್ನ ಒದಗಿಸುವಂತಹ ಉದ್ದೇಶದಿಂದ ಈ ಕಂಟೋನ್ಮೆಂಟ್ ಬೋರ್ಡ್ಗಳನ್ನ ಸ್ಥಾಪನೆ ಮಾಡಲಾಗಿದೆ. ಈ ಸೇನಾ ಪಡೆಗಳು ಮತ್ತು ಸೇನಾ ತುಕಡಿಗಳು ಶಾಶ್ವತವಾಗಿ ನೆಲೆಸಿರುವಂತಹ ಪ್ರದೇಶಗಳನ್ನು ಕಂಟೋನ್ಮೆಂಟ್ ಬೋರ್ಡ್ಗಳು ಅಥವಾ ಕಂಟೋನ್ಮೆಂಟ್ ಪ್ರದೇಶಗಳು ಎಂದು ಕರೆಯಲಾಗುತ್ತದೆ. ಕೇಂದ್ರ ಸರ್ಕಾರದಿಂದ ರೂಪಿಸಲ್ಪಟ್ಟ ಕಂಟೋನ್ಮೆಂಟ್ ಕಾಯ್ದೆ 1924 ಉಪಬಂಧಗಳ ಅಡಿಯಲ್ಲಿ ಈ ಕಂಟೋನ್ಮೆಂಟ್ ಬೋರ್ಡ್ಗಳನ್ನು ಸ್ಥಾಪನೆ ಮಾಡಿಕೊಳ್ಳಲಾಗಿದೆ. ಇದು ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವಾಲಯದ ಆಡಳಿತ ನಿಯಂತ್ರಣದಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಕಂಟೋನ್ಮೆಂಟ್ ಬೋರ್ಡ್ ಈಗಾಗಲೇ ತಿಳ್ಕೊಂಡಿರತಕ್ಕಂತಹ 4 ರೀತಿಯ ಸ್ಥಳೀಯ ಸಂಸ್ಥೆಗಳಂತೆ ಇದೂ ಕೂಡ ರಾಜ್ಯ ಸರ್ಕಾರದಿಂದ ರಚನೆ ಮಾಡಲ್ಪಟ್ಟಿರತಕ್ಕಂತಹ ಮತ್ತು ರಾಜ್ಯ ಸರ್ಕಾರದಿಂದ ನಿಯಂತ್ರಿಸಲ್ಪಟ್ಟಿರತಕ್ಕಂತಹ ಒಂದು ಸ್ಥಳೀಯ ಸಂಸ್ಥೆಯಾಗಿದೆ ಎಂದು ಸ್ಪಷ್ಟವಾಗಿ ಹೇಳಬಹುದು. ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ರಚನೆ ಮಾಡಲ್ಪಟ್ಟಂತಹ ಅಥವಾ ಸೃಷ್ಟಿಸಲ್ಪಟ್ಟಂತಹ ಹಾಗೂ ನಿಯಂತ್ರಿಸಲ್ಪಟ್ಟಂತಹ ಸಂಸ್ಥೆಯಾಗಿದೆ ಎಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ. ಪ್ರಸ್ತುತವಾಗಿ ನಮ್ಮ ರಾಷ್ಟ್ರದಲ್ಲಿ ಸುಮಾರು 63 ಕಂಟೋನ್ಮೆಂಟ್ ಬೋರ್ಡ್ಗಳಿರುವುದನ್ನು ನಾವು ಗಮನಿಸಬಹುದು. ಇವುಗಳನ್ನು 1ನೇ ದರ್ಜೆ, 2ನೇ ದರ್ಜೆ ಹಾಗೂ 3ನೇ ದರ್ಜೆಯ ಕಂಟೋನ್ಮೆಂಟ್ ಬೋರ್ಡ್ಗಳು ಎಂಬುದಾಗಿ ವರ್ಗೀಕರಣ ಮಾಡಲಾಗಿದೆ. 10,000 ಹೆಚ್ಚಿನ ಜನಸಂಖ್ಯೆಯ ಪ್ರದೇಶದಲ್ಲಿ ವಾಸ ಮಾಡಿರತಕ್ಕಂತಹ ಒಂದು ಪ್ರದೇಶವನ್ನು ಕಂಟೋನ್ಮೆಂಟ್ ಬೋರ್ಡ್ಗಳನ್ನು 1ನೇ ದರ್ಜೆಯ ಕಂಟೋನ್ಮೆಂಟ್ ಬೋರ್ಡ್ಗಳು ಎಂದು ಕರೆಯಲಾಗುತ್ತದೆ. ಸುಮಾರು 10,000 ಹೆಚ್ಚಿನ ಜನಸಂಖ್ಯೆಯನ್ನು ಒಳಗೊಂಡಿರತಕ್ಕಂತಹ ಒಂದು ಪ್ರದೇಶ 1ನೇ ದರ್ಜೆಯ ಕಂಟೋನ್ಮೆಂಟ್ ಬೋರ್ಡ್. ಹಾಗೆ 2,500 ನಡುವಣ ಸಂಖ್ಯೆಯ ಜನರು ವಾಸಿಸುವಂತಹ ಒಂದು ಕಂಟೋನ್ಮೆಂಟ್ ಬೋರ್ಡ್ಗಳನ್ನು 2ನೇ ದರ್ಜೆಯ ಕಂಟೋನ್ಮೆಂಟ್ ಬೋರ್ಡ್ಗಳು ಎಂದು ಕರೆಯಲಾಗುತ್ತದೆ. ಹಾಗೆ 2,000 ಅಥವಾ 2,500 ಕಡಿಮೆ ಜನಸಂಖ್ಯೆಯನ್ನು ಒಳಗೊಂಡಿರತಕ್ಕಂತಹ ಒಂದು ಕಂಟೋನ್ಮೆಂಟ್ ಬೋರ್ಡ್ಗಳನ್ನು ನಾವು 3ನೇ ದರ್ಜೆಯ ಕಂಟೋನ್ಮೆಂಟ್ ಬೋರ್ಡ್ಗಳು ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಹೀಗೆ ಈ ಕಂಟೋನ್ಮೆಂಟ್ ಬೋರ್ಡ್ಗಳನ್ನು ಪ್ರಮುಖವಾಗಿ 3 ರೀತಿಗಳಲ್ಲಿ ವಿಭಾಗಿಸಿರ್ತಕ್ಕಂತಹ ಸಂದರ್ಭಗಳನ್ನು ನಾವು ಗಮನಿಸಬಹುದು. ಈ ಕಂಟೋನ್ಮೆಂಟ್ ಬೋರ್ಡ್ಗಳು ಭಾಗಶಃವಾಗಿ ಚುನಾಯಿತಗೊಂಡಂತಹ ಮತ್ತು ಭಾಗಶಃ ನಾಮಕರಣಗೊಂಡಂತಹ ಸದಸ್ಯರುಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಸಂಸ್ಥೆಯಾಗಿದೆ. ಅಂದರೆ ನಾವೇನು ಈ ಕಂಟೋನ್ಮೆಂಟ್ ಬೋರ್ಡ್ಗಳನ್ನು ನಾವು ಗಮನಿಸ್ತಾ ಬರ್ತೀವಿ, ಇಲ್ಲಿರುವಂತಹ ಸದಸ್ಯರುಗಳಲ್ಲಿ 1/4 ಜನ ಸದಸ್ಯರುಗಳು ನಾಮಕರಣಗೊಂಡಂತಹ ಸದಸ್ಯರುಗಳಾಗಿದ್ದರೆ, ಇನ್ನ 1/4 ಜನ ಸದಸ್ಯರುಗಳು ಚುನಾಯಿತಗೊಂಡಂತಹ ಸದಸ್ಯರುಗಳಾಗಿ ಇಲ್ಲಿ ನೇಮಕ ಇರ್ತಾರೆ. ಹೀಗೆ ಭಾಗಶಃ ಚುನಾಯಿತ ಮತ್ತು ಭಾಗಶಃ ನಾಮಕರಣಗೊಂಡಂತಹ ಸದಸ್ಯರುಗಳನ್ನು ಈ ಕಂಟೋನ್ಮೆಂಟ್ ಬೋರ್ಡ್ಗಳಲ್ಲಿ ನಾವು ಸಹಜವಾಗಿ ನಾವು ಕಾಣ್ತಾ ಬರ್ತೀವಿ. ಚುನಾಯಿತ ಸದಸ್ಯರು 3 ವರ್ಷಗಳವರೆಗೆ ಇಲ್ಲಿ ಆಯ್ಕೆ ಆಗ್ತಾರೆ. ಹಾಗೆ ನಾಮಕರಣಗೊಂಡಂತಹ ಸದಸ್ಯರು ಎಲ್ಲಿಯವರೆಗೆ ಕಂಟೋನ್ಮೆಂಟ್ ಬೋರ್ಡ್ ಪ್ರದೇಶದಲ್ಲಿ ಸೇನಾಪಡೆಗಳ ಹುದ್ದೆಯಲ್ಲಿರುತ್ತಾರೋ ಅಲ್ಲಿಯವರೆಗೆ ಇವರು ಅಧಿಕಾರದಲ್ಲಿ ಮುಂದುವರಿತಾರೆ. ಈ ಕಂಟೋನ್ಮೆಂಟ್ ಪ್ರದೇಶವನ್ನು ನಿಯಂತ್ರಿಸುವಂತಹ ಸೇನಾಧಿಕಾರಿಯು ಈ ಬೋರ್ಡಿನ ಪದನಿಮಿತ್ತ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಈ ಒಂದು ಕಂಟೋನ್ಮೆಂಟ್ ಪ್ರದೇಶವನ್ನು ನಿಯಂತ್ರಿಸುವಂತಹ ಒಬ್ಬ ಸೇನಾಧಿಕಾರಿಯನ್ನು ನಾವು ಏನು ಗಮನಿಸ್ತಾ ಬರ್ತೀವಿ, ಅಂತಹ ಸೇನಾಧಿಕಾರಿಯು ಆ ಕಂಟೋನ್ಮೆಂಟ್ ಬೋರ್ಡಿನ ಪದನಿಮಿತ್ತ ಮಾತ್ರವಾಗಿ ಅವನು ಅಧ್ಯಕ್ಷನಾಗಿ ನೇಮಕಗೊಂಡಿರ್ತಾನೆ. ಕಂಟೋನ್ಮೆಂಟ್ ಬೋರ್ಡ್ನ ಎಲ್ಲಾ ಸಭೆಗಳ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾನೆ. ಸಾಮಾನ್ಯವಾಗಿ ಎಲ್ಲಾ ಸಭೆಗಳು ಕೂಡ ಅಥವಾ ಎಲ್ಲಾ ಚಟುವಟಿಕೆಗಳು ಕೂಡ ಇವನ ಅಧ್ಯಕ್ಷತೆಯಲ್ಲಿ ಜರುಗುವಂತಹ ಸಂದರ್ಭಗಳನ್ನು ನಾವು ಗಮನಿಸ್ತಾ ಬರ್ತೀವಿ. ಚುನಾಯಿತ ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನು 3 ವರ್ಷಗಳ ಅವಧಿಗೆ ಬೋರ್ಡಿನ ಉಪಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ. ಈ ಬೋರ್ಡಿನ ಅಧ್ಯಕ್ಷ ಪದನಿಮಿತ್ತ ಅಧ್ಯಕ್ಷನಾಗಿ ನೇಮಕಗೊಂಡ್ರೆ ಮತ್ತೊಬ್ಬನನ್ನ ಆಯ್ಕೆಗೊಂಡಿರ್ತಕ್ಕಂತಹ ಸದಸ್ಯರುಗಳಲ್ಲಿಯೇ 3 ವರ್ಷಗಳ ಅವಧಿಗೆ ಒಬ್ಬ ಉಪಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ. ಕಂಟೋನ್ಮೆಂಟ್ ಬೋರ್ಡಿನ ಕಾರ್ಯಗಳು ಮುನ್ಸಿಪಾಲಿಟಿಯ ಕಾರ್ಯಗಳನ್ನು ಹೋಲುವಂತಹ ಒಂದು ಸಂದರ್ಭಗಳನ್ನು ಗುರುತಿಸಬಹುದು. ಮುನ್ಸಿಪಾಲಿಟಿಯು ಯಾವೆಲ್ಲ ಕಾರ್ಯಗಳನ್ನು ನಿಭಾಯಿಸಿಕೊಂಡು ಹೋಗುತ್ತೋ ಆ ಎಲ್ಲ ಕಾರ್ಯಗಳನ್ನು ಕೂಡ ಅದೇ ರೀತಿಯ ಕಾರ್ಯಗಳನ್ನು ಈ ಕಂಟೋನ್ಮೆಂಟ್ ಬೋರ್ಡ್ಗಳು ನಿರ್ವಹಿಸಿಕೊಂಡು ಹೋಗುವಂತಹ ಸಂದರ್ಭಗಳನ್ನು ಕೂಡ ನಾವು ಗಮನಿಸಬಹುದು. ಭಾರತದ ರಾಷ್ಟ್ರಾಧ್ಯಕ್ಷರು ಕಂಟೋನ್ಮೆಂಟ್ಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ನೇಮಿಸುತ್ತಾರೆ. ಹೇಗೆ ನಾವು ಈ ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನು ನಾವು ಕಾಣ್ತಾ ಬರ್ತೀವಿ, ಆ ಮುನ್ಸಿಪಲ್ ಕಾರ್ಪೊರೇಷನ್ಗಳಲ್ಲಿ ಒಬ್ಬ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ, ಹಾಗೆ ಒಬ್ಬ ಆಯುಕ್ತರುಗಳನ್ನು ಕಾಣಲಿಕ್ಕೆ ಹೇಗೆ ಸಾಧ್ಯ ಇದೆ, ಹಾಗೆ ಕಂಟೋನ್ಮೆಂಟ್ಗಳ ಸಂಪೂರ್ಣ ಜವಾಬ್ದಾರಿಗಳನ್ನು ನೋಡಿಕೊಳ್ಳಕ್ಕೆ ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಅಲ್ಲಿ ನೇಮಕ ಮಾಡಲಾರತ್ತೆ. ಅಂತಹ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಭಾರತದ ರಾಷ್ಟ್ರಾಧ್ಯಕ್ಷರು ನೇಮಿಸುವಂತಹ ಸಂದರ್ಭಗಳನ್ನು ನಾವು ಕಾಣಬಹುದು. ಇವರು ಕಂಟೋನ್ಮೆಂಟ್ ಬೋರ್ಡ್ ಮತ್ತು ಅದರ ಸಮಿತಿಗಳು ಪಾಸು ಮಾಡಿದ ನಿಲುವಳಿಗಳು ಮತ್ತು ಅವುಗಳು ಕೈಗೊಂಡಂತಹ ನಿರ್ಧಾರಗಳನ್ನು ಅನುಷ್ಠಾನಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಅಂದರೆ ಈ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಂಟೋನ್ಮೆಂಟ್ ಬೋರ್ಡ್ ಮತ್ತು ಅದರ ಸಮಿತಿಗಳು ಪಾಸು ಮಾಡಿದಂತಹ ಎಲ್ಲ ನಿಲುವಳಿಗಳನ್ನು ಎಲ್ಲ ನಿರ್ಧಾರಗಳನ್ನು ಸಂಪೂರ್ಣವಾಗಿ ಜಾರಿಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಈ ಕಾರ್ಯನಿರ್ವಾಹಕ ಅಧಿಕಾರಿಯು ಇದೇ ಒಂದು ಉದ್ದೇಶಕ್ಕಾಗಿ ಇಂತಹ ಹುದ್ದೆಯನ್ನು ಕೇಂದ್ರ ಸರ್ಕಾರ ಸೃಷ್ಟಿ ಮಾಡಿರ್ತಕ್ಕಂತಹ ಸಂದರ್ಭಗಳನ್ನು ನಾವು ಗಮನಿಸಬಹುದು. ಹೀಗೆ ಇದು ಕೂಡ ಒಂದು ಈ ಕಂಟೋನ್ಮೆಂಟ್ ಬೋರ್ಡ್ ಅಂತಕ್ಕಂಥದ್ದು ಕೂಡ ನಗರ ಸ್ಥಳೀಯ ಸರ್ಕಾರಗಳಲ್ಲಿ ಬರುವಂತಹ ಒಂದು ವಿಧವಾಗಿ ನಾವು ತಿಳಿಯಬಹುದಾಗಿದೆ. ಹಾಗೆ ಮತ್ತೊಂದು ರೀತಿಯ ಒಂದು ವಿಧ ಅಂದರೆ ಟೌನ್ಶಿಪ್. ಟೌನ್ಶಿಪ್ ಕೂಡ ಈ ನಗರ ಸ್ಥಳೀಯ ಸರ್ಕಾರಗಳಲ್ಲಿ ಮತ್ತೊಂದು ವಿಧವಾಗಿದೆ. ಈ ಬಗೆಯ ನಗರ ಸ್ಥಳೀಯ ಸರ್ಕಾರಗಳನ್ನು ಬೃಹತ್ ಸಾರ್ವಜನಿಕ ಉದ್ದಿಮೆಗಳು ತಮ್ಮ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ನಾಗರಿಕ ಸೌಲಭ್ಯಗಳನ್ನು ಒದಗಿಸುವಂತಹ ಉದ್ದೇಶದಿಂದ ಸ್ಥಾಪನೆ ಮಾಡಲಾಗಿದೆ. ಬೃಹತ್ ಸಾರ್ವಜನಿಕ ಉದ್ದಿಮೆಗಳು ಅಂದರೆ ಕೈಗಾರಿಕೆಗಳು, ಆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡತಕ್ಕಂತಹ ಸಿಬ್ಬಂದಿ ವರ್ಗ, ಕೆಲಸಗಾರರಿಗೆ ನಾಗರಿಕ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂತಹ ಉದ್ದೇಶದಿಂದ ಈ ನಗರ ಸ್ಥಳೀಯ ಸರ್ಕಾರಗಳನ್ನ ಅಂದರೆ ಟೌನ್ಶಿಪ್ ಅಂತಕ್ಕಂತಹ ನಗರ ಸ್ಥಳೀಯ ಸರ್ಕಾರವನ್ನ ಸ್ಥಾಪನೆ ಮಾಡಲಾಗಿದೆ. ಈ ಸಿಬ್ಬಂದಿ ಮತ್ತು ಕೆಲಸಗಾರರು ಅಂತಹ ಉದ್ದಿಮೆಗಳು ಕೈಗಾರಿಕೆಗಳು ಸ್ಥಾಪನೆ ಆಗಿರತಕ್ಕಂತಹ ಸ್ಥಳದಿಂದ ಹತ್ತಿರದಲ್ಲಿರುವಂತಹ ಕಾಲೋನಿಗಳಲ್ಲಿ ವಾಸ ಮಾಡ್ತಿರ್ತಾರೆ. ಉದ್ದಿಮೆಗಳು ಟೌನ್ಶಿಪ್ನ ಆಡಳಿತವನ್ನ ನಿರ್ವಹಿಸಲು ಟೌನ್ ಆಡಳಿತಗಾರನನ್ನ ನೇಮಕ ಮಾಡ್ತವೆ. ಅಂದರೆ ಉದ್ದಿಮೆಗಳು ಅಂದರೆ ಕೈಗಾರಿಕೆಗಳು ಅಥವಾ ಕೈಗಾರಿಕೆಗಳನ್ನು ಮುನ್ನಡೆಸುವಂತಹ ಬಂಡವಾಳಶಾಹಿ ವರ್ಗ ಆ ಟೌನ್ಶಿಪ್ನ ಆಡಳಿತವನ್ನು ನಿರ್ವಹಿಸಲು ಒಬ್ಬ ಆಡಳಿತಗಾರನನ್ನು ನೇಮಕ ಮಾಡ್ತವೆ. ಕೆಲವು ಇಂಜಿನಿಯರ್ಗಳು ಮತ್ತು ಇತರೆ ತಾಂತ್ರಿಕ ಹಾಗೂ ತಾಂತ್ರಿಕೇತರ ಸಿಬ್ಬಂದಿ ಇವರ ಆಡಳಿತ ನಿರ್ವಹಣೆಯಲ್ಲಿ ನೆರವು ನೀಡುವಂತಹ ಒಂದು ಕಾರ್ಯವನ್ನು ಮಾಡ್ತಾರೆ. ಹೀಗೆ ಈ ಟೌನ್ಶಿಪ್ ಬಗೆಯ ನಗರ ಸ್ಥಳೀಯ ಸರ್ಕಾರ ಚುನಾಯಿತ ಪ್ರತಿನಿಧಿಗಳನ್ನು ಹೊಂದಿರದೆ ಈ ಒಂದು ಟೌನ್ಶಿಪ್ ನಗರ ಸ್ಥಳೀಯ ಸರ್ಕಾರ ಚುನಾಯಿತ ಪ್ರತಿನಿಧಿಗಳನ್ನು ಹೊಂದಿರದೆ ಕೇವಲ ಉದ್ದಿಮೆಗಳ ನೌಕರಶಾಹಿ ವರ್ಗವನ್ನು ಮಾತ್ರ ಹೊಂದಿರುತ್ತೆ. ಉದ್ದಿಮೆಗಳ ನೌಕರಶಾಹಿ ಅಂದರೆ ಆ ಒಂದು ಬೃಹತ್ ಕೈಗಾರಿಕೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸತಕ್ಕಂತಹ ಸಿಬ್ಬಂದಿ ವರ್ಗವನ್ನು ಇದು ಹೊಂದಿರುತ್ತೆ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಬಹುದು. ಹಾಗೆ ಮುಂದುವರೆದು ನೋಡುವಂತಹ ಮತ್ತೊಂದು ಬಗೆಯ ನಗರ ಸ್ಥಳೀಯ ಸರ್ಕಾರ ಅಂದರೆ ಪೋರ್ಟ್ ಟ್ರಸ್ಟ್ ಅಂತಕ್ಕಂತಹ ಒಂದು ಅರ್ಥಗಳಲ್ಲಿ ಹೇಳಲಾಗುತ್ತೆ. ಮುಂಬೈ, ಕಲ್ಕತ್ತಾ, ಚೆನ್ನೈ ಈ ರೀತಿಯ ಮುಂತಾದಂತಹ ಬಂದರು ಪ್ರದೇಶಗಳಲ್ಲಿ ಈ ಫೋರ್ಟ್ ಟ್ರಸ್ಟ್ಗಳನ್ನು ಸ್ಥಾಪನೆ ಮಾಡಲಾರತೆ. ನಾವು ಎಲ್ಲಿ ಬೃಹತ್ ಬಂದರು ಪ್ರದೇಶಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅಲ್ಲೆಲ್ಲ ಈ ಫೋರ್ಟ್ ಟ್ರಸ್ಟ್ ಅಂತಕ್ಕಂತಹ ಒಂದು ನಗರ ಸ್ಥಳೀಯ ಸರ್ಕಾರಗಳನ್ನು ರಚನೆ ಮಾಡಿಕೊಂಡಿರುತ್ತೆ. ಇಂತಹವುಗಳನ್ನು ಬಂದರುಗಳ ನಿರ್ವಹಣೆ ಮತ್ತು ರಕ್ಷಣೆ ಹಾಗೂ ನಾಗರಿಕ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಹ ಉದ್ದೇಶದಿಂದ ಸ್ಥಾಪನೆ ಮಾಡಲಾಗುತ್ತೆ. ಈ ಫೋರ್ಟ್ ಟ್ರಸ್ಟ್ಗಳನ್ನು ಸಂಸತ್ತಿನ ಅಧಿನಿಯಮದ ಮೂಲಕ ಇವುಗಳನ್ನು ಸೃಷ್ಟಿ ಮಾಡಲಾಗುತ್ತೆ. ಇಂತಹ ಫೋರ್ಟ್ ಟ್ರಸ್ಟ್ ಚುನಾಯಿತ ಮತ್ತು ನಾಮಕರಣಗೊಂಡಂತಹ ಸದಸ್ಯರುಗಳನ್ನು ಒಳಗೊಂಡಿರುತ್ತೆ. ಭಾಗಶಃವಾಗಿ ಚುನಾಯಿತ ಮತ್ತು ಭಾಗಶಃವಾಗಿ ನಾಮಕರಣಗೊಂಡಂತಹ ಸದಸ್ಯರುಗಳನ್ನು ಕೂಡ ಒಳಗೊಂಡಿರ್ತಕ್ಕಂತಹ ಒಂದು ಸಂಸ್ಥೆಯಾಗಿ ಇದನ್ನು ಗುರುತಿಸಬಹುದು. ಹಾಗೆ ಸರ್ಕಾರಿ ನೌಕರನು ಇದರ ಅಧ್ಯಕ್ಷನಾಗಿ ಕರ್ತವ್ಯವನ್ನ ನಿರ್ವಹಿಸಿದರೆ ಇನ್ನೆಲ್ಲ ಸದಸ್ಯರುಗಳು ಅವನಿಗೆ ಅಧೀನರಾಗಿ ಕರ್ತವ್ಯವನ್ನ ನಿರ್ವಹಿಸಿಕೊಂಡಿರ್ತಾರೆ. ಇಂತಹ ಒಂದು ಫೋರ್ಟ್ ಟ್ರಸ್ಟ್ನ ಕಾರ್ಯಗಳು ಸಾಮಾನ್ಯವಾಗಿ ಮುನ್ಸಿಪಾಲಿಟಿಯ ಕಾರ್ಯಗಳಿಗೆ ಸಮಾನವಾಗಿ ಹೋಲಿಸಬಹುದಾಗಿದೆ. ಮುನ್ಸಿಪಾಲಿಟಿ ಯಾವೆಲ್ಲ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಹೋಗುತ್ತೋ ಅದೇ ರೀತಿ ಆ ಎಲ್ಲ ಕೆಲಸ ಕಾರ್ಯಗಳನ್ನ ಈ ಫೋರ್ಟ್ ಟ್ರಸ್ಟ್ ಅಂತಕ್ಕಂತಹ ಸಂಸ್ಥೆಯು ಕೂಡ ನಿರ್ವಹಿಸಿಕೊಂಡು ಹೋಗುವಂತಹ ಸಂದರ್ಭಗಳನ್ನ ನಾವು ಗಮನಿಸಬಹುದು. ಮತ್ತೊಂದು ಮುಂದುವರೆದು ನೋಡುವಂತಹ ಒಂದು ನಗರ ಸ್ಥಳೀಯ ಸರ್ಕಾರದ ಅಂದ್ರೆ ವಿಶೇಷ ಉದ್ದೇಶ ನಿಯೋಗಿ ಅಂತಕ್ಕಂತಹ ಒಂದು ನಗರ ಸ್ಥಳೀಯ ಸರ್ಕಾರ ಸಂಸ್ಥೆ. ಕಾನೂನುಬದ್ಧವಾಗಿ ಮುನ್ಸಿಪಾಲಿಟಿ ಅಥವಾ ಕಾರ್ಪೊರೇಷನ್ಗಳು ಅಥವಾ ಇತರೆ ಸ್ಥಳೀಯ ನಗರ ಸಂಸ್ಥೆಗಳ ವ್ಯಾಪ್ತಿಗೆ ಒಳಪಡುವ ಚಟುವಟಿಕೆಗಳನ್ನು ಅಥವಾ ನಿರ್ದಿಷ್ಟ ಕಾರ್ಯಗಳನ್ನು ಕೈಗೊಳ್ಳಲು ವಿವಿಧ ರಾಜ್ಯಗಳು ಕೆಲವು ನಿಯೋಗಿಗಳನ್ನ ರಚನೆ ಮಾಡಿಕೊಂಡಿವೆ. ಇವುಗಳು ಪ್ರದೇಶಾಧಾರಿತ ಸಂಸ್ಥೆಗಳಾಗಿರದೆ ಕಾರ್ಯಾಧಾರಿತ ಸಂಸ್ಥೆಗಳಾಗಿವೆ. ಇವುಗಳನ್ನು ಏಕ ಉದ್ದೇಶ ನಿಯೋಗಿಗಳು ಅಥವಾ ವಿಶೇಷ ಉದ್ದೇಶ ನಿಯೋಗಿಗಳು ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಇಂತಹ ಒಂದು ಸಂಸ್ಥೆಗಳ ಮುಖ್ಯ ಉದ್ದೇಶಗಳು ಅಥವಾ ಮುಖ್ಯ ಕಾರ್ಯಗಳಂತ ಹೇಳಿದ್ರೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಕ್ಷೇತ್ರವನ್ನ ನಿರ್ದಿಷ್ಟವಾಗಿ ಅಭಿವೃದ್ಧಿಪಡಿಸುವುದೇ ಇದರ ಮುಖ್ಯ ಧ್ಯೇಯವಾಗಿದೆ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗಿದೆ. ಹೀಗೆ ನಗರ ಸ್ಥಳೀಯ ಸರ್ಕಾರಗಳಲ್ಲಿ ಬರುವಂತಹ ಹಲವಾರು ರೀತಿಯ ವಿಧಗಳನ್ನ ನಾವು ಈ ಒಂದು ಅವಧಿಯಲ್ಲಿ ತಿಳ್ಕೊಳ್ಳುವಂತಹ ಒಂದು ಕಾರ್ಯವನ್ನ ಮಾಡಿತು. ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಂದಿಸುತ್ತಾ ಈ ಒಂದು ಅವಧಿಯನ್ನ ಮುಕ್ತಾಯಗೊಳಿಸಿಕೊಂಡು ಧನ್ಯವಾದಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಉಪನ್ಯಾಸಕರಾದ ನರೇಂದ್ರ ಬಾಬು. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ SSIT ಕ್ಯಾಂಪಸ್ ಮರಳೂರು ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ. ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್. ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿಮುದ್ರಣ ರಶ್ಮಿ ಅಮ್ಮೆಂಬಳ. ಸಂಕಲನ ಸೌಮ್ಯಲತಾ SM.